3711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಭೂಮಿಯ ಪೈರನ್ನು ಕುಯ್ಯುವುದು. ಆತ್ಮೀಯ ಪ್ರಿಯ ಕೇಳುಗರೆ, ನಾವು ಮೂರು ದೂತರ ಸಂದೇಶದ ವಿಚಾರವನ್ನು ಈಗಾಗಲೇ ನಾವು ನೋಡಿದ್ದೇವೆ. ಇವತ್ತಿನ ದಿನದಲ್ಲಿ ಮೂರು ದೂತರ ಸಂದೇಶ ಈ ಲೋಕಕ್ಕೆಲ್ಲ ಸಾರಲ್ಪಟ್ಟ ನಂತರ ಏನು ನಡೆಯತಕ್ಕಂಥದ್ದಾಗಿದೆ ಎನ್ನುವ ವಿಚಾರವನ್ನು ಈ ದಿನದಲ್ಲಿ ನಾವು ಧ್ಯಾನಿಸಲು ಹೋಗುವಂಥವರಾಗಿದ್ದೇವೆ. ದೇವರ ವಾಕ್ಯ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 14:14-16 ನಾವು ಓದುವುದಾದರೆ ದೇವರ ವಾಕ್ಯದಲ್ಲಿ, ನಾನು ನೋಡಲಾಗಿ ಹೀಗೋ ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು. ಆ ಮೇಘದ ಮೇಲೆ ಮನುಷ್ಯಕುಮಾರಂತ ಇದ್ದ ಒಬ್ಬನು ಕೂತಿದ್ದನ್ನು ಕಂಡೆನು. ಆತನ ತಲೆಯ ಮೇಲೆ ಚಿನ್ನದ ಕಿರೀಟವು, ಆತನ ಕೈಯಲ್ಲಿ ಹದವಾದ ಕುಡುಗಲು ಇದ್ದವು. ಆಗ ದೂತನಾದ ಮತ್ತೊಬ್ಬನು ದೇವಾಲಯದೊಳಗಿಂದ ಬಂದು ಮೇಘದ ಮೇಲೆ ಕುಳಿತಿದ್ದಾತನಿಗೆ, ಭೂಮಿಯ ಪೈರು ಮಾಗಿ ಒಣಗಿದೆ, ಕುಯ್ಯುವ ಕಾಲ ಬಂತು, ನಿನ್ನ ಕುಡುಗಲನ್ನು ಹಾಕಿ ಕುಯ್ಯಿ ಎಂದು ಮಹಾಶಬ್ದದಿಂದ ಕೂಗಿದನು. ಮೇಘದ ಮೇಲೆ ಕುಳಿತಿದ್ದಾತನು ತನ್ನ ಕುಡುಗಲನ್ನು ಹಾಕಿ ಭೂಮಿಯ ಪೈರನ್ನು ಕುಯ್ದನು. ಭೂಮಿಯ ಪೈರು ಕುಯ್ಯಲ್ಪಟ್ಟಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಈ ಒಂದು ವಾಕ್ಯವನ್ನು ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೃಷ್ಟಿಕರ್ತ ದೇವರೇ, ಸಮಾಧಾನದ ಪ್ರಭುವೇ, ಆಲೋಚನಾಕರ್ತನೆ, ನಿತ್ಯನಾದ ತಂದೆಯೇ, ಆಕಾಶ ನಿನಗೆ ಸಿಂಹಾಸನ, ಭೂಮಿ ನಿನಗೆ ಪಾದಪೀಠ ಸ್ವಾಮಿ. ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ಕೊನೆಯ ಕಾಲದಲ್ಲಿ ದೇವರು ಹೇಗೆ ನೀತಿವಂತರನ್ನು ಅನೀತಿವಂತರನ್ನು ವಿಭಾಗಿಸ್ತಕ್ಕಂಥವನಾಗಿದ್ದಾನೆ ಎನ್ನುವುದನ್ನು ಸಾಂಕೇತಿಕವಾಗಿ ತಿಳಿಸಿರ್ತಕ್ಕಂತಹ ಈ ಸಂದೇಶವನ್ನು ನಾವು ಕಲಿಯಲು ಹೋಗುವಂಥವರಾಗಿದ್ದೇವೆ ಸ್ವಾಮಿ. ಇದರಲ್ಲಿರ್ತಕ್ಕಂತಹ ಗೂಢಾರ್ಥಗಳನ್ನು ನಾವು ಅರಿತುಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಿ ನಿನ್ನ ಬರವಣಿಗೆ ತಯಾರಾಗುವ ಹಾಗೆ ಸಹಾಯ ಮಾಡು ಸ್ವಾಮಿ. ಹೌದು ದೇವ, ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು. ಆ ಮಕ್ಕಳು ಈ ಒಂದು ಕೊನೆಯ ಕಾಲದ ಸತ್ಯವನ್ನು ಅರಿತುಕೊಂಡು ಅವರ ಹೃದಯವನ್ನು ನಿನಗೆ ಒಪ್ಪಿಸಿಕೊಟ್ಟು ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತವಕು ಪಡುವ ಹಾಗೆ ಅವರಿಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರುವ ಮೂರು ದೂತರ ಸಂದೇಶವು ಮುಗಿದ ನಂತರ ಸಂಭವಿಸುವಂತಹ ಒಂದು ದೊಡ್ಡ ಘಟನೆ ಏನೆಂದರೆ, ದೇವರು ಈ ಲೋಕದ ಪೈರು ಮಾಗಿ ಒಣಗಿದೆ, ಕುಡುಗುಲು ಹಾಕಿ ಕುಯ್ಯುವಂತೆ ಅಪ್ಪನೆಯನ್ನು ದೇವದೂತರಿಗೆ ನೀಡುವವನಾಗಿದ್ದಾನೆ. ಈ ಅಧ್ಯಾಯದಲ್ಲಿ ಎರಡು ರೀತಿಯ ಬೆಳೆಯ ಕುಯಿಲಿಗೆ ಬಂದಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಆ ಎರಡು ರೀತಿಯ ಕುಯಿಲನ್ನು ಕುಯ್ಯುವಾಗೆ ದೇವರು ಅಪ್ಪನೆಯನ್ನು ಕೊಡುವಂಥವರಾಗಿದ್ದಾರೆ. ಎರಡು ಬೆಳೆಗಳು ಕುಯಿಲಿಗೆ ಬಂದಿದೆ ಅಂದರೆ ಆ ಎರಡು ಬೆಳೆಗಳು ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ, ಒಂದು ಬೆಳೆ ಕುಯಿಲಿಗೆ ಬಂದಿರತಕ್ಕಂಥದ್ದು ನೀತಿವಂತರನ್ನು ಸೂಚಿಸುವಂಥದ್ದಾಗಿದೆ. ಮತ್ತೊಂದು ಬೆಳೆ, ಆ ಬೆಳೆ ಏನೆಂದರೆ ಅದು ದ್ರಾಕ್ಷ ಗೊಂಚಲು ಮಾಗಿದೆ, ಅದನ್ನು ಕುಯ್ಯುವಂತೆ ಅನೀತಿವಂತರನ್ನು ಸೂಚಿಸುವಂತೆ ದೇವರು ತಿಳಿಸುವಂತೆವನಾಗಿದ್ದಾನೆ. ಆದರೆ ಈ ಮೂರು ದೂತರ ಸಂದೇಶವು ಮುಗಿಯುವ ಸಮಯದಲ್ಲಿ ಈ ಲೋಕದಲ್ಲಿ ಎರಡು ರೀತಿಯ ಜನರು ಮಾತ್ರ ಜೀವಿಸುವವರಾಗಿದ್ದಾರೆ, ಒಂದು ನೀತಿವಂತರು, ಮತ್ತೊಬ್ಬರು ಅನೀತಿವಂತರು. ಒಬ್ಬರು ದೇವರನ್ನು ಆರಾಧಿಸಿ ಸಬ್ಬತ್ತಿನವನ್ನು ಕೈಗೊಂಡು ಆತನ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವ ಜನರು, ಮತ್ತೊಂದು ಗುಂಪು ಮೃಗವನ್ನು ಅದರ ಗುರುತನ್ನು ಅಂದರೆ ಭಾನುವಾರವನ್ನು ಆರಾಧಿಸುವ ಮೃಗದ ಆಜ್ಞೆಗೆ ವಿಧೇಯರಾಗಿ ಜೀವಿಸುವ ಜನರು ಇರುವಂಥವರಾಗಿದ್ದಾರೆ. ಯಾಕೆಂದರೆ ಇಲ್ಲಿ ನಾವು ಗಮನಿಸಬೇಕಾದಂತಹ ಅತಿ ಮುಖ್ಯವಾದ ವಿಷಯವೇನೆಂದರೆ, ಈ ಕುಯಿಲಿಗೂ ಮೊದಲು ಈ ಲೋಕದ ಸಕಲ ಜನ ಭಾಷೆ ಜನರಿಗೆ ನಿತ್ಯವಾದ ಸುವಾರ್ತೆ ತಲುಪಿಸ್ತಕ್ಕಂಥದ್ದಾಗಿದೆ. ದೇವರು ಪ್ರೀತಿ ಸ್ವರೂಪಿ, ತನ್ನ ಪ್ರೀತಿಯ ನಿಮಿತ್ತವಾಗಿ ಒಬ್ಬನೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಆತನು ಈ ಪ್ರೀತಿಯ ಸುವಾರ್ತೆಯನ್ನು ಕಳಿಸುವಂತೆವನಾಗಿದ್ದಾನೆ. ಯಾರೆಲ್ಲ ಈ ಪ್ರೀತಿಯ ಸುವಾರ್ತೆಯನ್ನು ಅಂಗೀಕರಿಸಿಕೊಂಡು ದೇವರ ಕಡೆಗೆ ತಿರುಗುವವರಾಗಿದ್ದಾರೋ ಅವರು ಪರಲೋಕ ರಾಜ್ಯಕ್ಕೆ ರಕ್ಷಿಸಲ್ಪಡ್ತಕ್ಕಂಥವರಾಗಿದ್ದಾರೆ. ಅಥವಾ ಯಾರೆಲ್ಲ ಈ ನಿತ್ಯ ಸುವಾರ್ತೆಯನ್ನು ತಿರಸ್ಕರಿಸುತ್ತಾರೋ ಅವರು ತಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳುವಂಥವರಾಗಿದ್ದಾರೆ. ಸೈತಾನನು ಅವರ ಹೃದಯವನ್ನು ಕಠಿಣ ಮಾಡಿ ದೇವರ ಸುವಾರ್ತೆಯನ್ನು ತಿರಸ್ಕರಿಸಿದ ಕಾರಣದಿಂದ ಅವರನ್ನು ದೇವರು ನಿತ್ಯ ನಾಶನಕ್ಕೆ ಅಂದರೆ ನಿತ್ಯ ಮರಣಕ್ಕೆ ಕಳಿಸುವವನಾಗಿದ್ದಾನೆ. ಎಂದರೆ ಈ ಸಂದೇಶ ಜೀವನ್ ಮರಣದ ಒಂದು ಸಂದೇಶವಾಗಿದೆ. ಈ ನಿತ್ಯವಾದ ಸುವಾರ್ತೆಯು ಕೊನೆಯಲ್ಲಿ ದೇವರ ಮುದ್ರೆಯನ್ನು ಹೊಂದಿಕೊಂಡಿರುವ ಜನರು ಮತ್ತು ಮೃಗದ ಮುದ್ರೆಯನ್ನು ಹೊಂದಿಕೊಂಡಿರುವ ಜನರು ಎಂಬುದಾಗಿ ಎರಡು ವಿಭಾಗವಾಗಿ ವಿಭಾಗಿಸುವಂತಾಗಿದೆ. ಅಷ್ಟು ಮಾತ್ರವಲ್ಲದೆ ಈ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯದಲ್ಲಿ ತಿಳಿಸಿರುವ ಹಾಗೆ ನೀತಿವಂತನು ಸುಗ್ಗಿಗೆ ಕುಯಿಲು ಬಂದಿರುವುದನ್ನು ಸೂಚಿಸತಕ್ಕಂಥದ್ದಾಗಿದೆ. ಅನೀತಿವಂತರನ್ನು ದ್ರಾಕ್ಷ ಗೊಂಚಲು ಪೂರ್ಣವಾಗಿ ಮಾಗಿರುವುದಕ್ಕೆ ಹೋಲಿಕೆ ಮಾಡಲಾಗಿದೆ. ದೇವರ ನ್ಯಾಯ ವಿಚಾರಣೆ ಮುಗಿದ ನಂತರ ಅಂದರೆ ಕೃಪೆ ಕಾಲ ಮುಗಿದ ನಂತರ ಆ ಸಮಯದಲ್ಲಿ ಮೃಗದ ಮುದ್ರೆಯನ್ನು ಹೊಂದಿಕೊಂಡವರು ಸೈತಾನನಿಂದ ಪ್ರೇರಿಪಿತನೆ ಹೊಂದಿ ಸೈತಾನನು ಅವರನ್ನು ನಿಯಂತ್ರಿಸುವವನಾಗಿದ್ದಾನೆ. ದೇವರು ನೀತಿವಂತರನ್ನು ಪರಲೋಕದ ನಿತ್ಯ ಹೆರುಸಲೇಮಿಗೆ ಕರೆದುಕೊಂಡು ಹೋಗುವವನಾಗಿದ್ದಾನೆ. ಅದೇ ಸಮಯದಲ್ಲಿ ಅನೀತಿವಂತರನ್ನು ಸತ್ಯವೇದದಲ್ಲಿ ಬಾಬಿಲೋನಿಗೆ ಹೋಲಿಸಲಾಗಿದೆ. ಅಂದರೆ ಈ ಬಾಬಿಲೋನಿನ ಮೇಲೆ ದೇವರ ಕೋಪಾಗ್ನಿ ಬರುವಂಥದ್ದಾಗಿದೆ. ಒಂದು ಸಾರಿ ಕೃಪೆ ಕಾಲ ಮುಕ್ತಾಯವಾಯಿತು ಎಂದರೆ ದೇವದರ್ಶನ ಗುಡಾರದ ಸೇವೆಯ ಬಾಗಿಲು ಮುಚ್ಚಲ್ಪಡುವುದಾದರೆ ಆ ಸಂದರ್ಭದಲ್ಲಿ ಈ ಲೋಕದಲ್ಲಿ ಎರಡು ರೀತಿಯ ಜನರು ಇರುವಂಥವರಾಗಿದ್ದಾರೆ. ಆ ಎರಡು ರೀತಿಯ ಜನರನ್ನು ಪ್ರಕಟಣೆ ಪುಸ್ತಕ 22:1-12 ನಾವು ಓದುವುದಾದರೆ ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಹೀಗೋ ಬೇಗನೆ ಬರುತ್ತೇನೆ, ನಾನು ಪ್ರತಿಯೊಬ್ಬೊಬ್ಬನಿಗೂ ಅವನವನ ನಡತೆಗೆ ತಕ್ಕ ಕೊಡ್ತಕ್ಕಂಥ ಪ್ರತಿಫಲ ನನ್ನ ಕೈಯಲ್ಲಿದೆ ಎಂಬುದಾಗಿ ದೇವರು ಹೇಳುವವನಾಗಿದ್ದಾನೆ. ಒಂದು ಸಾರಿ ಈ ಕೃಪೆ ಕಾಲ ಮುಗಿದ ನಂತರ ಯಾವ ಪಾಪಿಯೂ ಮನ ತಿರುಗಲು ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಯಾವ ನೀತಿವಂತನು ಮತ್ತೆ ತನ್ನ ಪಾಪದ ಹಳೆಯ ಕಾರ್ಯಗಳಿಗೆ ಹಿಂದಿರುಗಲು ಸಾಧ್ಯವಿಲ್ಲ. ಯಾಕೆಂದರೆ ನೀತಿವಂತನು ಇನ್ನೂ ನೀತಿವಂತನಾಗ್ತಕ್ಕಂಥವನಾಗಿದ್ದಾನೆ, ಅನೀತಿವಂತನು ಇನ್ನೂ ಅನೀತಿಯನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಅದಕ್ಕಾಗಿಯೇ ನೀತಿವಂತನು ಇನ್ನೂ ನೀತಿವಂತನಾಗಲಿ, ಅನೀತಿವಂತನು ಇನ್ನೂ ಅನೀತಿವಂತನಾಗಲಿ ಎಂಬುದಾಗಿ ದೇವರು ಇಲ್ಲಿ ಹೇಳುವಂಥವರಾಗಿದ್ದಾರೆ. ಅದಕ್ಕೋಸ್ಕರ ನಾವು ಪ್ರಕಟಣೆ ಪುಸ್ತಕದಲ್ಲಿ ನೋಡುವುದಾದರೆ ಆ ಒಂದು ಪರಲೋಕದ ದೇವದರ್ಶನ ಗುಡಾರದ ಬಾಗಿಲು ಮುಚ್ಚಲ್ಪಡ್ತಕ್ಕಂಥದ್ದಾಗಿದೆ ಎಂಬುದಕ್ಕೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅದನ್ನು ನಾವು ಪ್ರಕಟಣೆ ಪುಸ್ತಕ 15:5-8 ಓದುವುದಾದರೆ, ಇದಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿರುವ ದೇವದರ್ಶನದ ಪವಿತ್ರ ಸ್ಥಾನವು ತೆರೆಯಿತು. ಅದರೊಳಗಿಂದ 7 ಉಪದ್ರವಗಳನ್ನು ಕೈಯಲ್ಲಿ ಹಿಡಿದಿರುವ ಆ 7 ಮಂದಿ ದೇವದೂತರು ಬಂದರು. ಅವರು ಪ್ರಕಾಶವು ನಿರ್ಮಲವೂ ಆದ ನಾರುಮಡಿಯನ್ನು ಧರಿಸಿಕೊಂಡಿದ್ದರು. ತಮ್ಮ ಎದೆಗಳಿಗೆ ಚಿನ್ನದ ಪಟ್ಟಿಯನ್ನು ಅಂಟಿಸಿಕೊಂಡಿದ್ದರು. 4 ಜೀವಿಗಳು ಒಂದು ಈ 7 ಮಂದಿ ದೂತರಿಗೆ ಯುಗ ಯುಗಾಂತರಗಳಿಗೂ ಜೀವಿಸುವ ಆತನಾದ ದೇವರ ರೌದ್ರದಿಂದ ತುಂಬಿದ 7 ಚಿನ್ನದ ಪಾತ್ರೆಯನ್ನು ಕೊಟ್ಟಿತು. ದೇವರ ತೇಜಸ್ವಿ ಸನ್ನಿಧಿಯಿಂದಲೂ ಆತನ ಶಕ್ತಿಯಿಂದಲೂ ಉಂಟಾದ ಹೊಗೆಯಿಂದ ಪವಿತ್ರ ಸ್ಥಾನವು ತುಂಬಿದ ಕಾರಣ ಆ 7 ಮಂದಿ ದೇವದೂತರ ಕೈಯಲ್ಲಿ 7 ಉಪದ್ರವಗಳು ತೀರುವ ತನಕ ಆ ಪವಿತ್ರ ಸ್ಥಾನದೊಳಗೆ ಪ್ರವೇಶಿಸುವುದಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ ಎಂಬುದಾಗಿ ಹೇಳುವಂತವರಾಗಿದ್ದಾರೆ. ಈ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ ಯಾರೂ ಸಹ ದೇವರ ಆಲಯಕ್ಕೆ ಹೋಗಲು ಸಾಧ್ಯವಿಲ್ಲ. ಒಂದು ಸಾರಿ ಕೃಪೆ ಕಾಲ ಮುಗಿದ ನಂತರ ಈ ಲೋಕಕ್ಕೆ ದೇವರು 7 ಉಪದ್ರವಗಳನ್ನು ಮೃಗದ ಮುದ್ರೆಯನ್ನು ಹಾಕಿಸಿಕೊಂಡಿರತಕ್ಕಂಥ ಜನಗಳ ಮೇಲೆ ಉಯ್ಯುವಂಥವರಾಗಿದ್ದಾರೆ. ಇಂಥ ಸಮಯದಲ್ಲಿ ದೇವರು ನಮ್ಮ ಮಧ್ಯಸ್ಥಿಕೆಯನ್ನು ನಿಲ್ಲಿಸುವಂಥವನಾಗಿದ್ದಾನೆ. ಯಾರು ಸಹ ಪರಲೋಕ ರಾಜ್ಯದ ಆ ಒಂದು ದೇವಾಲಯದೊಳಗೆ ಹೋಗಲು ಸಾಧ್ಯವಿಲ್ಲ. ಈ 7 ಉಪದ್ರವ ಮುಗಿಯುವ ಕೊನೆಯ ಉಪದ್ರವದಲ್ಲಿ ಯೇಸು ಸ್ವಾಮಿ 2ನೇ ಸಾರಿ ಈ ಲೋಕಕ್ಕೆ ಬಂದು ನೀತಿವಂತರನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ. ಅದೇ ಸಮಯದಲ್ಲಿ ಈ 7 ಉಪದ್ರವಗಳು ಈ ಲೋಕಕ್ಕೆ ಬಂದು ದೇವರ ರೌದ್ರವು ಈ ಲೋಕದಲ್ಲಿ ತುಂಬಿಕೊಂಡಿರತಕ್ಕಂಥದ್ದಾಗಿದೆ. ಆದರೆ ಕ್ರಿಸ್ತನು 2ನೇ ಸಾರಿ ಬರುವುದಕ್ಕಿಂತ ಮೊದಲು ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಭೂಮಿಯ ಪೈರು ಮಾಗಿ ಒಣಗಿದೆ, ಅದನ್ನು ಕುಯ್ಯುವ ಸಮಯ ಬಂದಿದೆ, ಎಂದರೆ ನೀತಿವಂತರನ್ನು ಒಟ್ಟುಗೂಡಿಸುವ ಸಮಯ ಬಂದಿದೆ ಎಂಬುದಾಗಿ ದೇವರು ಈ ವಾಕ್ಯದ ಮುಖಾಂತರವಾಗಿ ತಿಳಿಸುವಂಥವರಾಗಿದ್ದಾರೆ. ಅದನ್ನೇ ನಾವು ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನಾವು ನೋಡಬಹುದಾಗಿದೆ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಅನೇಕ ಸಾಮ್ಯಗಳನ್ನು ದೇವರು ತಿಳಿಸಿದ್ದಾರೆ. ಅದರಲ್ಲೂ ಸಹ 13ನೇ ಅಧ್ಯಾಯ ಅನೇಕ ಸಾಮ್ಯಗಳನ್ನು ದೇವರು ಮಾತ್ರ ನೀಡುವುದರ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಅದರಲ್ಲಿ ಒಂದು ಸಾಮ್ಯವನ್ನು ನಾವು ಗಮನಿಸುವುದಾದರೆ ಆ ಸಾಮ್ಯ ನಮಗೆ ತಿಳಿಸುವಂಥದ್ದಾಗಿದೆ, ಕೊನೆ ಕಾಲದಲ್ಲಿ ಏನು ನಡೀತಕ್ಕಂಥದ್ದಾಗಿದೆ ಎಂಬುದಾಗಿ. ಅದನ್ನು ನಾವು ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 24-30 ನಾವು ಓದುವುದಾದರೆ ಅಲ್ಲಿ ದೇವರ ವಾಕ್ಯ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿ ಬಿತ್ತಿ ಹೋದನು. ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಹಣಜಿ ಸಹ ಕಾಣಬಂತು. ಆಗ ಯಜಮಾನನ ಆಳುಗಳು ಅವನ ಬಳಿಗೆ ಬಂದು, ಅಯ್ಯೋ, ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದೆಯಲ್ಲ, ಹಣಜಿ ಎಲ್ಲಿಂದ ಬಂತು ಎಂದು ಕೇಳಲು ಅವನು, ಒಬ್ಬ ವೈರಿ ಮಾಡಿದ ಕೆಲಸ ಅನ್ನಲಾಗಿ ಆಳುಗಳು ಅದನ್ನು, ಹಾಗಾದರೆ ನಾವು ಅದನ್ನು ಹಾರಿಸಿ ತೆಗೆಯೋಣ, ಎಂದು ಕೇಳಲು ಅವನು ಬೇಡ, ಅಣಜೆಯನ್ನು ಹಾರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೆಲ್ಲಾದರೂ ಕೀಳುತ್ತೀರಿ, ಸುಗ್ಗಿಯ ಕಾಲದವರೆ ತನಕ ಎರಡೂ ಕೂಡ ಬೆಳೆಯಲಿ. ಸುಗ್ಗಿ ಕಾಲದಲ್ಲಿ ನಾನು ಕುಯ್ಯುವುದಕ್ಕೆ ಮೊದಲು ಅಣಜೆಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಒರೆ ಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಅಂದನು. ಈ ಒಂದು ಸಾಮ್ಯವು ಸಹ ಕೊನೆಯ ಕಾಲದಲ್ಲಿ ನೀತಿವಂತರನ್ನು ಅನೀತಿವಂತರನ್ನು ಬೇರ್ಪಡಿಸುವಂತಹ ಒಂದು ಸಾಮ್ಯವನ್ನು ದೇವರು ತಿಳಿಸಿರುವುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅನೇಕರು ಈ ಸಾಮ್ಯವನ್ನು ಆಗಿನ ಕಾಲದಲ್ಲಿಯೇ ಅರ್ಥ ಮಾಡಿಕೊಳ್ಳದೆ ಹೋದರು. ಶಿಷ್ಯರಿಗೆ ಗೊಂದಲವಾಯಿತು, ಇದು ಯಾವಾಗ ಹೇಗೆ ನಡೀತಕ್ಕಂಥದ್ದಾಗಿದೆ ಎಂಬುದಾಗಿ. ಅದಕ್ಕೋಸ್ಕರ ಯೇಸು ಸ್ವಾಮಿ ಮತ್ತೆ ಈ ಸಾಮ್ಯದ ಅರ್ಥವನ್ನು ಇದೇ ಅಧ್ಯಾಯದಲ್ಲಿ ಶಿಷ್ಯರಿಗೆ ತಿಳಿಸುವಂಥವರಾಗಿದ್ದಾರೆ. ಆ ಸಾಮ್ಯವನ್ನು ನಾವು ಓದುವುದಾದರೆ ನಮಗೂ ಸಹ ಕೊನೆ ಕಾಲದಲ್ಲಿ ನಡೀತಕ್ಕಂತಹ ಒಂದು ವಿಚಾರದ ಬಗ್ಗೆ ದೇವರು ಒಂದು ಸಾಮ್ಯವಾಗಿ ತಿಳಿಸಿರುವುದನ್ನೇ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯದಲ್ಲಿ ಭೂಮಿಯ ಪೈರು ಮಾಗಿದೆ ಎನ್ನುವಂತಹ ವಿಚಾರವನ್ನು ದೇವರು ತಿಳಿಸುವಂಥವರಾಗಿದ್ದಾರೆ. ಅದನ್ನೇ ಅರ್ಥಪೂರ್ಣವಾಗಿ ಯೇಸು ಸ್ವಾಮಿ ಈ ಲೋಕದಲ್ಲಿರಬೇಕಾದರೆ ಅದರ ಅರ್ಥ ಏನು ಎಂಬುದಾಗಿ ಈ ಸಾಮ್ಯದಲ್ಲಿ ತಿಳಿಸಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಆ ಸಾಮ್ಯದ ಅರ್ಥವನ್ನು ನಾವು ಓದುವುದಾದರೆ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 36-43 ತನಕ ನಾವು ಓದುವುದಾದರೆ, ಆಗ ಯೇಸು ಜನರನ್ನು ಬಿಟ್ಟು ಮನೆಗೆ ಹೋದ ಮೇಲೆ ಆತನ ಶಿಷ್ಯರು ಬಂದು ಹೊಲದಲ್ಲಿದ್ದ ಅಣಜಿಯ ಸಾಮ್ಯದ ಅರ್ಥವನ್ನು ನಮಗೆ ಹೇಳು ಅಂದರು. ಅದಕ್ಕಾತನು, ಒಳ್ಳೆಯ ಬೀಜವನ್ನು ಬಿತ್ತುವವನೆಂದರೆ ಮನುಷ್ಯಕುಮಾರನು. ಯಾರು ಸುವಾರ್ತೆಯನ್ನು ಸಾರುವಂಥವರಾಗಿದ್ದಾರೋ ಅವರನ್ನ ಇಲ್ಲಿ ದೇವರು ಬೀಜಕ್ಕೆ ಹೋಲಿಕೆ ಮಾಡಿದೆ. ಒಳ್ಳೆಯ ಬೀಜ ಒಳ್ಳೆಯ ಫಲವನ್ನು ಕೊಡುವಂಥದ್ದಾಗಿದೆ. ಮುಂದೆ ಹೇಳುವಂಥವರಾಗಿದ್ದಾರೆ, ಹೊಲವೆಂದರೆ ಈ ಲೋಕ. ಈ ಲೋಕದಲ್ಲಿ ಸುವಾರ್ತೆಯನ್ನು ಎಲ್ಲರಿಗೂ ಸಾರಲ್ಪಡ್ತಕ್ಕಂಥದ್ದಾಗಿದೆ. ಅದನ್ನೇ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ಈ ಸುವಾರ್ತೆ ಸಕಲ ಕುಲ ಭಾಷೆ ಜನಾಂಗದವರಿಗೆ ಸಾರಲ್ಪಡಬೇಕು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಒಳ್ಳೆಯ ಬೀಜವೆಂದರೆ ಪರಲೋಕ ರಾಜ್ಯದವರು. ಯಾರೆಲ್ಲ ಆ ಸುವಾರ್ತೆಯ ಬೀಜವನ್ನು ಅಂಗೀಕರಿಸಿಕೊಳ್ತಕ್ಕಂಥವರಾಗಿದ್ದಾರೋ, ತಮ್ಮನ್ನು ತಾವು ಬದಲಾಯಿಸಿಕೊಳ್ತಕ್ಕಂಥವರಾಗಿದ್ದಾರೋ, ಅವರು ಪರಲೋಕ ರಾಜ್ಯಕ್ಕೆ ಬಾಧಿಸ್ತರಾಗಿದ್ದಾರೆ. ಅಣಜಿ ಎಂದರೆ ಸೈತಾನನವರು. ಆಗಿನ ಕಾಲದಲ್ಲಿ ಯಾಕೆ ಅಣಜಿಯನ್ನು ಇಲ್ಲಿ ದೇವರು ಹೇಳಿದ್ದಾರೆ ಅಂದರೆ, ಅಣಜಿ ಮತ್ತು ಗೋಧಿ ಎರಡೂ ಸಹ ನೋಡಲಿಕ್ಕೆ ಒಂದೇ ರೀತಿಯಾಗಿತ್ತು. ಅದಕ್ಕೋಸ್ಕರವೇ ದೇವರು ಅಣಜಿ ಮತ್ತು ಗೋಧಿ ಈ ಲೋಕದಲ್ಲಿಯೂ ಸಹ ಯಾರು ನಿಜ ಕ್ರೈಸ್ತರು ಯಾರು ಸುಳ್ಳು ಕ್ರೈಸ್ತರು ಎಂಬುದಾಗಿ ಅರ್ಥ ಮಾಡಿಕೊಳ್ಳಲು ಅಸಾಧ್ಯ. ಆದರೆ ಎರಡೂ ಸಹ ಕುಯಿಲಿಗೆ ಬಂದಾಗ, ಎರಡೂ ಸಹ ಕೊನೆಯಲ್ಲಿ ಸುಗ್ಗಿಗೆ ಬಂದಾಗ ಯಾವುದು ಅಣಜಿ ಯಾವುದು ಗೋಧಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ಇಲ್ಲಿ ಗೋಧಿ ಪರಲೋಕ ರಾಜ್ಯಕ್ಕೆ ಸೇರ್ತಕ್ಕಂತಹ ನೀತಿವಂತರ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಅಣಜಿ ಯಾರ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ ಅಂತಂದರೆ ಸೈತಾನನ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಇದರಲ್ಲೂ ಸಹ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯದಲ್ಲಿ ನಾವು ಗಮನಿಸುವುದಾದರೆ, ಮೊದಲು ಭೂಮಿಯ ಪೈರು ಮಾಗಿದೆ, ಅದನ್ನು ಕುಯಿ ಅಂತಕ್ಕಂಥದ್ದು ಗೋಧಿಗೆ ಹೋಲಿಕೆಯಾಗಿದೆ. ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡ್ತಕ್ಕಂತಹ ಆ ಮಕ್ಕಳ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ದ್ರಾಕ್ಷಿಯ ಗೊಂಚಲು ಮಾಗಿದೆ, ಅದನ್ನು ತೊಟ್ಟಿಯಲ್ಲಿ ಹಾಕಿ ತುಳೀರಿ ಅಂತಕ್ಕಂಥದ್ದು ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂತಂದರೆ, ಈ ಅಣಜಿ ಅಂದರೆ ಸೈತಾನನವರನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅದನ್ನು ಬಿತ್ತುವ ವೈರಿ ಯಾರೆಂದರೆ ಸೈತಾನನು. ಸೈತಾನನು ಸುವಾರ್ತೆಯನ್ನು ಅಂಗೀಕರಿಸದ ರೀತಿಯಲ್ಲಿ ಅವರ ಮನಸ್ಸನ್ನು ಕಠಿಣ ಮಾಡಿದರ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಸುಗ್ಗಿಯ ಕಾಲ ಅಂದರೆ ಯುಗದ ಸಮಾಪ್ತಿ. ಯುಗದ ಸಮಾಪ್ತಿವರೆಗೂ ಸಹ ನಾವು ಯಾರು ನಿಜ ಕ್ರೈಸ್ತರು ಯಾರು ಸುಳ್ಳು ಕ್ರೈಸ್ತರು, ಯಾರಲ್ಲಿ ಕ್ರಿಸ್ತನ ಗುಣ ಇದೆ ಯಾರಲ್ಲಿ ಕ್ರಿಸ್ತನ ಗುಣ ಇಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟ. ಆದರೆ ಎರಡೂ ಸಹ ಆ ಒಂದು ಸುಗ್ಗಿಯ ಕಾಲದವರೆಗೂ ಸಹ ಬೆಳೆಯಬೇಕು, ಯುಗದ ಸಮಾಪ್ತಿವರೆಗೂ ಸಹ ಎರಡೂ ಸಹ ಬೆಳೆಯಬೇಕು. ನಂತರ ಹೇಳ್ತಕ್ಕಂಥದ್ದಾಗಿದೆ, ಮನುಷ್ಯಕುಮಾರನು ತನ್ನ ದೂತರನ್ನು ಕಳಿಸುವನು, ಅವರು ಆತನ ರಾಜ್ಯದೊಳಗಿಂದ ಎಲ್ಲ ಕಂಟಕಗಳನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕುವರು, ಅಲ್ಲಿ ಗೋಳಾಟವು ಕಟ್ಟೆಕಟ್ಟನೆ ಹುಲ್ಲು ಕಡೆಯನವು ಇರುವವು. ಆಗ ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವವರು, ಕಿವಿ ಉಳ್ಳವನು ಕೇಳಲಿ ಅಂದನು. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಇಲ್ಲಿ ಅಣಜಿ ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ಈ ಗೋಧಿ ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ, ಅಣಜಿ ಮತ್ತು ಗೋಧಿಯ ಸಾಮ್ಯವನ್ನು ಯೇಸು ಸ್ವಾಮಿ ಹಾಗೆ ತಿಳಿಸಿದಾಗೆ ಕೊನೆಯ ಕಾಲದಲ್ಲೂ ಸಹ ಈ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯದಲ್ಲಿ ಎರಡೂ ರೀತಿಯ ಸುಗ್ಗಿಯಾದ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಒಂದು ಪರಲೋಕ ರಾಜ್ಯಕ್ಕೆ ಹೋಗುವಂತಹ ನೀತಿವಂತರ ಬಗ್ಗೆಯೂ, ಮತ್ತೊಂದು ಅನೀತಿವಂತರು ಅವರನ್ನು ದ್ರಾಕ್ಷೆಯ ಗೊಂಚಲು ಎಂಬುದಾಗಿಯೂ, ಅವರನ್ನು ತೊಟ್ಟಿಯಲ್ಲಾಕಿ ತುಳಿಯುವಾಗಿಯೂ ದೇವರು ತಿಳಿಸುವಂತವರಾಗಿದ್ದಾರೆ. ಎರಡು ಸಹ ಒಂದೇ ಸಮಯಕ್ಕೆ ಬೆಳೀತಕ್ಕಂಥದ್ದಾಗಿದೆ. ಆದರೆ ಹಾಳು ಅಣಜಿಯನ್ನು ತಕ್ಷಣ ತೆಗೆಯುವಂತೆ ಕೇಳುವವನಾಗಿದ್ದಾನೆ. ಆದರೆ ದೇವರು ಹೇಳುವಂಥವರಾಗಿದ್ದಾರೆ, ಬೇಡ, ಅಣಜಿಯನ್ನು ಹಾರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನು ಕಿತ್ತು ಬಿಡುತ್ತೀರಿ. ಆದ್ದರಿಂದ ಸುಗ್ಗಿಯ ಕಾಲದ ತನಕ ಎರಡೂ ಕೂಡ ಬೆಳೆಯಲಿ. ಸುಗ್ಗಿಯ ಕಾಲ ಬಂದಾಗ ಅಣಜಿಯನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಡೋಣ, ಗೋಧಿಯನ್ನು ಕಣಜಕ್ಕೆ ತುಂಬುವಂತೆ ತಿಳಿಸುವಂಥವನಾಗಿದ್ದಾನೆ. ಯುಗದ ಸಮಾಪ್ತಿಯಲ್ಲಿ ಅಂದರೆ ಮಹಾ ಸುಗ್ಗಿಯ ಕಾಲದಲ್ಲಿ ದೇವರು ತನ್ನ ಎಲ್ಲ ಮಕ್ಕಳನ್ನು ಸೈತಾನನ ಮಕ್ಕಳ ಜೊತೆಯಿಂದ ಬೇರ್ಪಡಿಸುವವನಾಗಿದ್ದಾನೆ. ಅದನ್ನೇ ನಾವು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ದೇವರು ಹಾಡು ಮತ್ತು ಕುರಿಗಳನ್ನು ವಿಭಾಗಿಸುವುದನ್ನು ತಿಳಿಸ್ತಕ್ಕಂಥದ್ದಾಗಿದೆ. ಅದನ್ನು ನಾವು ಮತ್ತಾಯನು ಬರೆದ ಸುವಾರ್ತೆ 24:31 ವಚನದಲ್ಲಿಯೂ, ಮತ್ತು ಮತ್ತಾಯನು ಬರೆದ ಸುವಾರ್ತೆ 25:31-34 ತನಕ ನಾವು ನೋಡಬಹುದಾಗಿದೆ ಯಾವ ರೀತಿಯಲ್ಲಿ ದೇವರು ವಿಭಾಗಿಸುವಂತವನಾಗಿದ್ದಾನೆ ಎಂಬುದಾಗಿ. ಅದನ್ನೇ ಸ್ನಾನಿಕನಾದ ಯೋಹಾನನು ಸಹ ತನ್ನ ಸುವಾರ್ತೆಯ ಆರಂಭದಲ್ಲಿ ಇಸ್ರಾಯೇಲ್ ಜನರನ್ನ ಆಯ್ದುಕೊಂಡಂತಹ ಜನರನ್ನ ನೋಡಿ ಹೇಳುವಂತವನಾಗಿದ್ದಾನೆ. ಮತ್ತಾಯನು ಬರೆದ ಸುವಾರ್ತೆ 3:12 ನಾವು ನೋಡುವುದಾದರೆ, ಆತನು ಮೊರೆಯನ್ನ ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿಯ ರಾಶಿಯನ್ನ ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನ ಕಣದಲ್ಲಿ ತುಂಬಿಕೊಂಡು ಹೊಟ್ಟನ್ನ ಅದರ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು. ಹೇಗೆ ಅವನು ತೂರಿದಾಗ ಎಲ್ಲ ಒಟ್ಟು ಸಹ ಹೊತ್ಕೊಂಡು ಹೋಗ್ತಕ್ಕಂಥದ್ದಾಗಿದೆ. ಆದರೆ ನಿಜವಾದಂತಹ ಗಟ್ಟಿಯಾದಂತಹ ಆ ಒಂದು ಗೋಧಿಯ ಕಾಳು, ಆ ಒಂದು ಕಾಳುಗಳು ಸ್ಥಿರವಾಗಿ ನಿಂತುಕೊಳ್ತಕ್ಕಂಥದ್ದಾಗಿದೆ. ಅದನ್ನು ದೇವರು ತನ್ನ ಚೀಲದಲ್ಲಿ ತುಂಬಿಕೊಳ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ಎಲ್ಲ ವಿಷಯಗಳು ಸಹ ಒಂದೇ ವಿಷಯವನ್ನು ನಮಗೆ ತಿಳಿಸ್ತದೆ. ಅದೇನೆಂದರೆ ಕ್ರಿಸ್ತನು ಎರಡನೇ ಸಾರಿ ಬರುವಾಗ ಮೊದಲು ನೀತಿವಂತರನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗುತ್ತಾನೆ ಎಂಬುದರ ವಿಚಾರವನ್ನು ನಾವು ಇಲ್ಲಿ ನೋಡುವಂಥವರಾಗಿದ್ದೇವೆ. ಅದರಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ವಿಚಾರವೇನೆಂದರೆ, ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4:16-17 ತನಕ ನಾವು ನೋಡುವುದಾದರೆ, ಕ್ರಿಸ್ತನು ಎರಡನೇ ಸಾರಿ ಬರುವಾಗ ಕ್ರಿಸ್ತನಲ್ಲಿ ಸಂತತ್ತವರು ಮೊದಲು ಎದ್ದುವರು, ಜೀವದಿಂದಿರುವ ನಾವು ಪಕ್ಕನೆ ಆಕಾಶದ ಮೇಘದಲ್ಲಿ ಒಯ್ಯುವವು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇಲ್ಲಿ ಎರಡು ರೀತಿಯ ವಿಚಾರವನ್ನು ದೇವರು ಮಾತನಾಡ್ತಕ್ಕಂಥವರಾಗಿದ್ದಾರೆ. ವಿಶೇಷವಾಗಿ ಸತ್ತಂತಹ ನೀತಿವಂತರು ಕ್ರಿಸ್ತನು ಎರಡನೇ ಸಾರಿ ಬರುವಾಗ ಅವರು ಪರಲೋಕಕ್ಕೆ ಎತ್ತಲ್ಪಡ್ತಕ್ಕಂಥವರಾಗಿದ್ದಾರೆ. ಆದರೆ ಜೀವಂತವಾಗಿ ಉಳಿದಿರ್ತಕ್ಕಂಥವರು ಸಹ ಪರಲೋಕಕ್ಕೆ ಎತ್ತಲ್ಪಡ್ತಕ್ಕಂಥವರಾಗಿದ್ದಾರೆ. ಆದರೆ ಈ ಜೀವಂತವಾಗಿ ಉಳಿದಿರ್ತಕ್ಕಂಥವರು ಮರಣವನ್ನು ಕಾಣದೆ ಅವರು ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡ್ತಕ್ಕಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಇವರು ಯಾರು ಎಂಬುದಾಗಿ ನಾವು ನೋಡಬೇಕಾದರೆ, 144,000 ಜನರು ಅವರು ದೇವರ ಮುದ್ರೆಯನ್ನು ಹೊಂದಿಕೊಳ್ತಕ್ಕಂಥವರಾಗಿದ್ದಾರೆ. ಈ ವ್ಯಕ್ತಿಗಳು ಕೊನೆ ಕಾಲದಲ್ಲಿ ಅವರು ಈ ಪೈರು ಮಾಗಿ ಆ ಒಂದು ಕುಯಿಲಿಗೆ ಅಂದರೆ ಸುಗ್ಗಿಗೆ ಬಂದಿರಲು ಕಾರಣವೇನೆಂದರೆ, ಅವರು ಪರಿಶುದ್ಧಾತ್ಮನ ಸ್ವಂತ ರಕ್ಷಕನಾಗಿ ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಂಡು ಪರಿಶುದ್ಧಾತ್ಮನನ್ನು ಧರಿಸಿಕೊಂಡವರಾಗಿ ಹಿಂಗಾರು ಮತ್ತು ಮುಂಗಾರು ಮಳೆಯಲ್ಲಿ ಒಳ್ಳೆಯ ಅನುಭವವನ್ನು ಹೊಂದಿರತಕ್ಕಂಥವರಾಗಿದ್ದಾರೆ. ಆ ಹಿಂಗಾರು ಮಳೆಯನ್ನು ಹೊಂದಿಕೊಂಡಂತಹ ಜನಗಳು ಯಾವ ರೀತಿಯಲ್ಲಿ ಇರತಕ್ಕಂಥವರಾಗಿದ್ದಾರೆ ಎಂದರೆ, ಎಫೆಸದವರಿಗೆ ಬರೆದ ಪತ್ರಿಕೆ 5:27 ವಚನದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಕಳಂಕ ಸುಕ್ಕು ಮುಂತಾದದ್ದು ಇಲ್ಲದೆ ಕಣ್ಣಿಕೆಯೋ ಎಂಬಂತೆ ನಾನು ಸಭೆಯನ್ನು ಕ್ರಿಸ್ತನಿಗೆ ಅರ್ಪಿಸ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಪೌಲನು ಹೇಳುವಂಥವನಾಗಿದ್ದಾನೆ. ಹಾಗಾಗಿ ಕೊನೆಯ ಕಾಲದಲ್ಲಿ ಇರತಕ್ಕಂತಹ ಈ ಜನಗಳು ಸಂಪೂರ್ಣವಾಗಿ ಕ್ರಿಸ್ತನ ಗುಣಗಳನ್ನು ಪ್ರತಿಬಿಂಬಿಸುವವರಾಗಿದ್ದಾರೆ. ಕ್ರಿಸ್ತನನ್ನು ನೋಡಿದರೆ ಈ ಜನಗಳನ್ನು ನೋಡುವಂಥದ್ದು ಅವಶ್ಯಕತೆ ಇಲ್ಲ. ಆ ರೀತಿಯ ಕ್ರಿಸ್ತನ ಗುಣಗಳನ್ನು ನೋಡಿದ ನಿಮಿತ್ತವಾಗಿಯೇ ಅವರು ಎರಡನೇ ಸಾರಿ ಈ ಲೋಕಕ್ಕೆ ಬರುವಾಗ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇವರು ಸಂಪೂರ್ಣವಾಗಿ ಆತನ ಗುಣವನ್ನು ಪ್ರತಿಬಿಂಬಿಸುವಂಥವರಾಗಿದ್ದಾರೆ. ಅದಕ್ಕೋಸ್ಕರವೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 8:19 ವಚನದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ, ದೇವ ಪುತ್ರರ ಮಹಿಮೆ ಎಂದರೆ ಆತನ ಗುಣಗಳು ಈ ಲೋಕದಲ್ಲಿ ಪರಿಪೂರ್ಣವಾಗಿ ಬರುವವರೆಗೂ, ಈ ಜಗತ್ತು ಅವರನ್ನು ನೋಡುವವರೆಗೂ ಕ್ರಿಸ್ತನು ಪರಲೋಕದಲ್ಲಿ ನಮಗೋಸ್ಕರ ಮಧ್ಯಸ್ಥಿಕೆಯನ್ನು ಮಾಡುವಂತನಾಗಿದ್ದಾನೆ. ಹಾಗಿಗಾಗಿ ಪ್ರಿಯ ಕೇಳುಗರೆ, ನೀತಿವಂತನು ಇನ್ನೂ ನೀತಿವಂತನಾಗಿರಲಿ ಎಂಬುದಾಗಿ ಹೇಳುವಾಗ, ನಮ್ಮನ್ನು ನಾವು ಶುದ್ಧೀಕರಿಸಿಕೊಂಡು ಕ್ರಿಸ್ತನ ಎರಡನೇ ಸಾರಿ ಬರತಕ್ಕಂಥವನಾಗಿದ್ದಾನೆ. ಆ ಹಗ್ನುಗಳು ಮಾಗಿವೆ, ಕುಡುಗಲನ್ನು ಹಾಕುವುದಕ್ಕಿಂತ ಮೊದಲು ನಾವು ನೀತಿವಂತರ ಗುಂಪಲ್ಲಿರ್ತಕ್ಕಂಥವರಾಗಿದ್ದೇವಾ, ಅನೀತಿವಂತರ ಗುಂಪಲ್ಲಿರ್ತಕ್ಕಂಥವರಾಗಿದ್ದೇವಾ, ಅದನ್ನು ನಾವು ಯೋಚನೆ ಮಾಡಿಕೊಳ್ಳೋಣ. ಹಣಜಿಯೋ, ಗೋಧಿಯೋ, ದೇವರ ಮುದ್ರೆಯೋ ಅಥವಾ ಮೃಗದ ಗುರುತೋ, ಯಾರನ್ನು ನಾವು ಹಿಂಬಾಲಿಸ್ತಕ್ಕಂಥವರಾಗಿದ್ದೇವೆ? ಒಂದು ವೇಳೆ ನಾವು ಗೋಧಿಯಾಗಿದ್ದಂಥ ಪಕ್ಷದಲ್ಲಿ ದೇವರು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ತೆಗೆದುಕೊಂಡು ಹೋಗಲು ಬರ್ತಕ್ಕಂಥವನಾಗಿದ್ದಾನೆ, ಹಣಜಿ ಆಗಿದ್ದಂಥ ಪಕ್ಷದಲ್ಲಿ ಅದಕ್ಕೆ ಬೆಂಕಿಯನ್ನು ಹಾಕಿ ನಿತ್ಯನಾಶನಕ್ಕೆ ನಡೆಸ್ತಕ್ಕಂಥವನಾಗಿದ್ದಾನೆ, ದೇವರ ಬರೋಣ ಶೀಘ್ರವಾಗಿದೆ, ಈ ಮೂರು ದೂತರ ಸಂದೇಶ ನಮ್ಮನ್ನು ಎಚ್ಚರಿಸ್ತಕ್ಕಂಥದ್ದಾಗಿದೆ. ಆ ಎಚ್ಚರಿಕೆ ಸಂದೇಶಕ್ಕೆ ಕಿವಿಗೊಟ್ಟು ನಾವು ಗೋಧಿಯಾಗಿ ಪರಲೋಕ ರಾಜ್ಯಕ್ಕೆ ಸೇರುವಂಥ ಮಕ್ಕಳಾಗೋಣ. ದೇವರು ನಿಮ್ಮನ್ನು ಆಶೀರ್ವಿಸಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಹೌದು ದೇವ, ಭೂಮಿಯ ಪೈರು ಮಾಗಿದೆ ಎಂಬುದಾಗಿ ಹೇಳುವಾಗ ನಮ್ಮ ಗುಣಗಳು ಸ್ವಾಮಿ ನಿನ್ನಂತೆ ನಿನ್ನ ಗುಣಗಳನ್ನು ಪ್ರತಿಬಿಂಬಿಸುವಂಥದ್ದಾಗಿದೆ. ಹೌದು ಸ್ವಾಮಿ, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಪದ ಗುಣಗಳನ್ನು ತೆಗೆದುಹಾಕಿ ನೀನು ನಿನ್ನ ಗುಣಗಳು ನಮ್ಮಲ್ಲಿ ಬರುವ ಹಾಗೆ ನಮಗೆ ಸಹಾಯ ಮಾಡು ಸ್ವಾಮಿ. ಸಂಪೂರ್ಣವಾಗಿ ನಿನ್ನ ಗುಣಗಳನ್ನು ಈ ಲೋಕದಲ್ಲಿ ಪ್ರತಿಬಿಂಬಿಸಿ ನಾವು ಆ ಸುಗ್ಗಿ ಪರಲೋಕ ರಾಜ್ಯಕ್ಕೆ ಆ ಗೋಧಿಯ ಸುಗ್ಗಿ ಆಗಿ ನಿನ್ನನ್ನು ಪರಲೋಕ ರಾಜ್ಯದಲ್ಲಿ ನಾವು ಕಂಡುಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡು. ಕೇಳುವ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ, ಅಮ್ಮ ಅವರ ಹೃದಯವನ್ನು ಬದಲಾಯಿಸಿ ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadaarsamc@sudadventist.org kannadaarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನನ್ನ ತೀರವಿರೋ